ஹரி ஓம் ஸ்ரீ குருப்யோ நம. அப்ரமம் பங்கரயித்தம் அஜடம் ரமணம் சதா ஆனந்ததீர்த்தமத்திலம் பதே தாபத்ரயாபகம் மித்யா சித்தாந்த துத்தாந்த வித்வம்ஷ்ண விசக்ஷண ஜெயதீர்த்தாக்கிய தனிர்பாசதாம் நோருதம்பரே அர்த்திகல்பித கல்போயம் பிரத்யத்திகித கேசரி வியாசதீர்த்த குருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்னோகா கரானம் வாதிராஜ குருன் வந்தே ஹைக்ரிய பதாஷ்யான் பூஜ்ய ராகவேந்திராய சத்யதர்மரதாய ச பஜதாம் கல்பவருஷாய அனந்தாம் காமதேனவே துர்வாதி த்வாந்த்ரவே வைஷ்ணவேந்தியவரேந்தவே ஸ்ரீ ராகவேந்திர குருவே நமோ அத்யந்தயாளவே ஆபாதமௌலி பர்யந்தம் குருணாம் ஆக்னிஸ்மரே தேன விக்னாஹ பிரஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்யோ நமஹ. எல்லரிகூ நூதன சம்வத்சர விஜயநாம சம்வத்சரத சுபாஷயங்களு. ಯುಗಾದಿ ಇಲ್ಲಿ ಅಮೆರಿಕಾ ಕ್ಯಾಲೆಂಡರ್ ಫಾಲೋ ಮಾಡೋವರಿಗೆ ಇವತ್ತು ಯುಗಾದಿ, ಇಲ್ಲ ಇಂಡಿಯಾ ಕ್ಯಾಲೆಂಡರ್ ಫಾಲೋ ಮಾಡೋವರಿಗೆ ನಾಳೆ ಯುಗಾದಿ. ಸೊ ಈ ಯುಗಾದಿ ಸಂದರ್ಭವಾಗಿ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಪಂಚಾಂಗದಲ್ಲಿರುವ ಎರಡು ಮಾತುಗಳನ್ನು ಇವತ್ತು ನೋಡಿಬಿಟ್ಟು ಹರಿಕಥಾಮೃತ ಸಾರವನ್ನು ಶುರು ಮಾಡೋಣ. ಯುಗಾದಿ ಅಂಥೇಳಿ ಯುಗಾದಿ ದಿನ ಪ್ರಪಾದಾನ, ಪ್ರಕರ್ಷಿಣ ಪಾನ ಮಾಡುವುದು, ನೀರಿನ ದಾನ, ಚೈತ್ರ ಶುಕ್ಲದ ಪ್ರಥಮಾತಿಥಿಯಿಂದ ಒಂದು ತಿಂಗಳ ಕಾಲದವರೆಗೂ ನೀರು ಕುಡಿಲಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋದಿದೆ. ನೀರ ದಾನ ಮಾಡೋದು ಇದು ಇಲ್ಲ, ಸಾಧ್ಯವಾಗಿಲ್ಲ, ಒಂದು ತಿಂಗಳು ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಉದಕುಂಭ ದಾನ ಮಾಡೋದು, ನಿತ್ಯವು ಮಾಡೋದು, ಇದು ಒಂದು ಪದ್ಧತಿ ಇದೆ. ಇದಕ್ಕೆ ಪ್ರಕರ್ಷಣ ಪಾನ ಮಾಡುವ ಇದಕ್ಕೆ ಪ್ರಪಾ ಅಂತ ಕರೀತಾರೆ. ಈ ಪ್ರಪಾದಾನಕ್ಕೆ ಹೇಳುವ ಮಂತ್ರ ಪ್ರಪೇಯಂ ಸರ್ವಸಾಮಾನ್ಯ ಭೂತೇಭ್ಯ ಪ್ರತಿಪಾದಿತ ಅಸ್ಯಾಹ ಪ್ರಧಾನಾತ್ ಪಿತರಹ ತೃಪ್ತಿಯಂತು ಅಖಿಲ ದೇವತಾಹ ಅಂತೇಳಿ ಪಿತೃದೇವತೆಗಳೆಲ್ಲರೂ ಕೂಡ ಈ ವಿಧವಾಗಿ ತೃಪ್ತಿ ಆಗತ್ತೆ. ಏನು ಈ ಇಲ್ಲಿರುವವರಿಗೆ ಆ ನೀರಿನ ದಾನ ಮಾಡಿದ್ರೆ ಅವರ ಮೂಲಕವಾಗಿ ಅವರ ಒಳಗಿರುವಂತಹ ಪಿತೃದೇವತೆಗಳಿಗೆ ಎಲ್ಲರಿಗೂ ಕೂಡ ತೃಪ್ತಿ ಆಗತ್ತೆ ಅಂಥೇಳಿ. ಅದೇ ವಿಧವಾಗಿ ಉದಕುಂಭ ದಾನ ಅಂದ್ರೆ ನೀರಿನ ತಂಬಿಗೆಯನ್ನು ದಾನ ಮಾಡುವುದು. ಏಷ ಧರ್ಮ ಘಟೋದತ್ತೋ ಬ್ರಹ್ಮ ವಿಷ್ಣು ಶಿವಾತ್ಮಕ ಅಸ್ಯ ಪ್ರಧಾನಾತ್ ಸಕಲ ಮಮ ಸಂತು ಮನೋರಥಾಹ ಅಂತೇಳಿ ವಿಧವಾಗಿ ಉದಕುಂಭ ದಾನ ಮಾಡುವುದು ಅಂದ್ರೆ ನೀರಿನ ಪಾತ್ರೆ ಸಹಿತವಾಗಿ ಆ ದಾನ ಮಾಡುವಂತಹದ್ದು ಇದೆಲ್ಲ ಹೇಳಿದ್ದಾರೆ ಪಂಚಾಂಗದಲ್ಲಿ. ಸೊ ರಾಮ ದೇವರು ರಾಮನವಮಿ ಬರುತ್ತೆ, ಈ ಚೈತ್ರ ಶುದ್ಧ ಪ್ರಥಮಾತಿಥಿ ಆದ ಮೇಲೆ ಆ ಶುದ್ಧ ಶುಕ್ಲ ಪಕ್ಷದಲ್ಲಿ ನವಮಿಯ ದಿನ ಶ್ರೀರಾಮನವಮಿ ಬರುತ್ತೆ. ಆವಾಗ ಕೌಸಲ್ಯ ಗರ್ಭಸಂಭೂತ ಸದಾ ಸೌಮಿತ್ರಿ ವತ್ಸಲ ಜಾನಕಿ ಸಹಿತೋ ರಾಮ ಗೃಹಾಣಾರ್ಘ್ಯಂ ನಮೋಸ್ತೆ ಅಂತೇಳಿ ಕೌಸಲ್ಯ ನಂದನೋ ವೀರ ರಾವಣಾಸುರಮರ್ದನ ಸೀತಾಪತೆ ನಮಸ್ತುಭ್ಯಂ ಗೃಹಾಣಾರ್ಘ್ಯಂ ನಮೋಸ್ತೆ ಅಂತೇಳಿ ರಾಮದೇವರಿಗೆ ಅರ್ಘ್ಯ ಕೊಡುವುದು ಇತ್ಯಾದಿಗಳೆಲ್ಲ ಸಂಪ್ರದಾಯಗಳಿವೆ. ಸೊ ಈ ವಿಧವಾಗಿ ಪಂಚಾಂಗ ಶ್ರವಣ ಮಾಡಿಬಿಟ್ಟು ಇವತ್ತಿನ ಪಾಠ ಹರಿಕಥಾಮೃತ ಸಾರವನ್ನು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಹರಿಕಥಾಮೃತ ಸಾರದಲ್ಲಿ ನಾವು 23ನೇ ಸಂಧಿ, ಅಪರೋಕ್ಷ ತಾರತಮ್ಯ ಸಂಧಿ ಇಲ್ಲ ಕಲ್ಪಸಾಧನಾ ಸಂಧಿ ಅನ್ನುವುದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ 17ನೇ ಶ್ಲೋಕ 16-17ನೇ ಶ್ಲೋಕವನ್ನು ಬರ್ತಾ ನೋಡ್ತಾ ಅಲ್ಲಿ ವಾಯುದೇವರು ಮೂರು ರೂಪದಲ್ಲಿ ಇದ್ದು ತಾವು ಮಾಡೋ ಸಾಧನೆಯನ್ನು ನೋಡ್ತಾ ಬಂದು ಅಲ್ಲ 16ನೇ ಶ್ಲೋಕದಲ್ಲಿ ಎರಡು ರೂಪಗಳು, 17ನೇ ಶ್ಲೋಕದಲ್ಲಿ ಮೂರನೇ ರೂಪ ಹೇಳಿದ್ದಾರೆ. ದೇವ ಋಷಿ ಪಿತೃ ನೃಪ ನರರೆನಿಪ ಐವರುಳು ನೆಲೆಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿಪ ಒಂದು ರೂಪದಲ್ಲಿ ಅಂತೇಳಿ ವಾಯುದೇವರು ಭಗವಂತನ ಆಜ್ಞಾನುಸಾರವಾಗಿ ಅವರು ಎಲ್ಲ ಜೀವರಾಶಿಗಳೊಳಗೆ ಐದು ವಿಧವಾದ ಮುಕ್ತಿಯೋಗ್ಯ ಜೀವರಾಶಿಗಳೊಳಗೆ ನಿಂತು ಅವರ ಕರ್ಮಗಳನ್ನು ಮಾಡಿಸುತ್ತಾರೆ. ಮಾಡಿ ಮಾಡಿಸುವುದಿದೆ, ಭಗವಂತ ಮಾಡಿ ಮಾಡಿಸುತ್ತಾನೆ, ವಾಯುದೇವರು ಮಾಡಿ ಮಾಡಿಸುತ್ತಾರೆ ಅಂತ ಹೇಳಿದ್ರೆ ಮತ್ತೆ ಯಾರು ಮಾಡಿ ಮಾಡಿಸುವರು? ಭಗವಂತನ ವಾಯುದೇವರ ಅಂತೇಳಿ ರೂಪಂ ರೂಪಂ ಪ್ರತಿರೂಪೋ ಬಭುವ ಅಂತ ಹೇಳಿದಂತೆ ಉಪನಿಷತ್ತಿನ ವಾಕ್ಯದಲ್ಲಿ ಹೇಳಿದ್ದಾರೆ, ನಮಗೆ ಮೇಲಿರುವಂತಹ ಎಲ್ಲರೂ ನಮಗೆ ಬಿಂಬರೆ, ನಾವು ಬಿಂಬ 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 ಬಿಂಬದ ಒಳಗೆ ಪ್ರತಿಬಿಂಬ ನಿಂದಿನಿಸಿ ಅಂತೇಳಿ ನಾವು ಪ್ರತಿಬಿಂಬ, ನಮ್ಮ ಮೇಲಿರುವಂತಹ ಇಮ್ಮಿಡಿಯೇಟ್ ಯಾರಿದ್ದಾರೋ ಅವರು ಬಿಂಬರ ಆಗ್ತಾರೆ ತತ್ವಾಭಿಮಾನಿ ದೇವತೆ. ಆ ತತ್ವಾಭಿಮಾನಿ ದೇವತೆ ಮೇಲಿರುವ ತತ್ವಾಭಿಮಾನಿ ದೇವತೆಗೆ ಬಂದಾಗ ಆ ಕೆಳಗಿನ ತತ್ವಾಭಿಮಾನಿ ದೇವತೆ ಪ್ರತಿಬಿಂಬ, ಮೇಲಿನ ತತ್ವಾಭಿಮಾನಿ ದೇವತೆ ಬಿಂಬ. ಹೀಗೆ ಬಿಂಬ ಪ್ರತಿಬಿಂಬ ಬರ್ತಾ 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 ಕೊನೆಗೆ ಲಾಸ್ಟ್ ಪ್ರಥಮ ಸ್ಟೇಜ್ ನಲ್ಲಿ ವಾಯುದೇವರು ಬಿಂಬರೂಪದಲ್ಲಿರ್ತಾರೆ, ಮಿಕ್ಕವರೆಲ್ಲ ಪ್ರತಿಬಿಂಬರಾಗ್ತಾರೆ. ಈ ವಿಧವಾಗಿ ವಾಯುದೇವರು ಅದಕ್ಕೆ ಮಿಕ್ಕ ಎಲ್ಲರಿಗಿಂತಲೂ ಮೇರಿದ್ದರಾದ ಕಾರಣದಿಂದ ಅವರು ಮಾಡಿ ಮಾಡಿಸುವ ಅಂಬುದು ಅವರಿಗೆ ಅನ್ಯಾಯವಾಗುತ್ತೆ. ಇಲ್ಲಗತ್ತೆ ಎಲ್ಲ ದೇವತೆಗಳ ಒಳಗೂ ಅವರು ನಿಂತಿದ್ದಾರೆ, ಎಲ್ಲರ ಒಳಗೂ ನಿಂತು ಈ ವಿಧವಾಗಿ ಮಾಡಿ ಮಾಡಿಸುತ್ತಾರೆ. ಆ ವಾಯುದೇವರಿಗೆ ಮಾಡಿ ಮಾಡಿಸುವ ಶಕ್ತಿ ಇದೆ. ಆದ್ರೆ ಅಸ್ವತಂತ್ರರು ಸ್ವತಂತ್ರವಾಗಿ ಮಾಡುವುದಿಲ್ಲ, ಅವರನ್ನು ಪ್ರತಿಬಿಂಬವಾಗಿ ಮಾಡಿಕೊಂಡು ಪರಮಾತ್ಮ ಕೇವಲ ಬಿಂಬನ ಆದವನು ಪರಮಾತ್ಮ. ಪರಮಾತ್ಮನಿಗೆ ಕೇವಲ ಬಿಂಬ ಅಂತ ಹೆಸರು, ಮಿಕ್ಕವರಿಗೆಲ್ಲ ರಿಲೇಟಿವ್ ಆಗಿ ಬಿಂಬರವರು. ಈ ವಿಧವಾಗಿ ಬಿಂಬ ಪ್ರತಿಬಿಂಬ ಭಾವನ ನಾವು ಕಲ್ಪನೆ ಮಾಡ್ಕೋಬೇಕು. ಯು ಹ್ಯಾವ್ ಟು ಇಮ್ಯಾಜಿನ್. ಅದಾದ ಮೇಲೆ ಎರಡನೇ ರೂಪ ಭಾವಿ ಬ್ರಹ್ಮನು ಕೂರ್ಮರೂಪದಲ್ಲಿ ಈ ವಿರಿಂಚಾಂಡವನ್ನು ಬೆನ್ನಲ್ಲಿ ತಾ ವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ ಅಂತ ಹೇಳಿ ಎರಡನೇ ರೂಪ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಮೂರನೇ ರೂಪದಲ್ಲಿ ಗುಪ್ತನಾಗಿ ಅನಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 370,600 ಶ್ವಾಸ ಜಪಗಳನ್ನು ಅಂತೇಳಿ 21,600 ಶ್ವಾಸ ಜಪಗಳನ್ನು ಅವರು ಎಲ್ಲ ಜೀವರಾಶಿಗಳ ಒಳಗೆ ನಿಂತು ಸುಪ್ತಿ ಸ್ವಪ್ನದಿ ಜಾಗೃತಿಗಳಲ್ಲಿ ಆಪ್ತನಂದದಿ ಮಾಡಿ ಮಾಡಿಸಿ ಕೃಪ್ತ ಭೋಗಗಳಿಯುವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ಅಂತೇಳಿ ಪ್ರಾಂತಕ್ಕೆ ಕೊನೆಗೆ ಕೃಪ್ತ ಭೋಗವ ಅವರಿಗೆ ಅಲೋಕೇಟೆಡ್ ಮೋಕ್ಷ ಸುಖ ಎಷ್ಟು ಬರಬೇಕು ಅದಕ್ಕೆ ಬೇಕಾದ ಸಾಧನೆಯನ್ನು ಮಾಡಿ ಮಾಡಿಸುತ್ತಾರೆ. ಆ ಶ್ವಾಸ ಜಪಗಳನ್ನು ಮಾಡಿ ಮಾಡಿಸುವಂತಹ ಈ ವಾಯುದೇವರ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ಈವನ್ ಗಾಢನಿದ್ರೆಯಲ್ಲಿ ಜೀವರಾಶಿಗಳಿದ್ದಾಗಲೂ ಶುಪ್ತಿ ಸ್ವಪ್ನ ಜಾಗೃತಿಗಳು ಆ ಜೀವರಾಶಿಗಳು ಡೀಪ್ ಸ್ಲೀಪ್ ನಲ್ಲಿ ಡ್ರೀಮ್ ಸ್ಟೇಟ್ ನಲ್ಲಿ ವೇಕಪ್ ಸ್ಟೇಟ್ ನಲ್ಲಿದ್ರು ಎಲ್ಲ ದಶೆಗಳಲ್ಲಿ ಕೂಡ ವಾಯುದೇವರು ಕಂಟಿನ್ಯೂಸ್ ಆಗಿ ಶ್ವಾಸ ಜಪಗಳನ್ನು ಮಾಡ್ತಾ ಆ ಶ್ವಾಸ ಜಪದಲ್ಲಿ ಹಂಸ ಸೋಹಂ ಸ್ವಾಹ ಅನ್ನುವ ಮೂರು ವಿಧವಾದ ಜಪಗಳನ್ನು ಜೀವರಾಶಿಗಳ ಮೂಲಕವಾಗಿ ಮಾಡಿಸುತ್ತಾ ಅವರು ಇರ್ತಾರೆ ಅನ್ನೋದು ನಾವು ಮೊದಲು ಕೂಡ ನೋಡಿದ್ದೀವಿ. ಸೊ ಅದನ್ನೇ ಇಲ್ಲಿ ಮತ್ತು ಹೇಳ್ತಾ ಇದ್ದಾರೆ. ಮತ್ತು ಅದಾದ ಮೇಲೆ ಈ 17ನೇ ಪದ್ಯ ಆದ ಮೇಲೆ ಈ 17ನೇ ಪದ್ಯದಲ್ಲಿ ಗುಪ್ತನಾಗಿದ್ದು ಅನಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 370,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳಲ್ಲಿ ಆಪ್ತನಂದದಿ ಮಾಡಿಸಿ ಕೃಪ್ತ ಭೋಗಗಳು ಈವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ಅನ್ನುವುದು. ಅದಾದ ಮೇಲೆ 18ನೇ ಪದ್ಯದಲ್ಲಿ ಆ ವಾಯುದೇವರು ಈ ವಿಧವಾಗಿ ಮೂರು ರೂಪದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ವಾಯುದೇವರ ಸ್ವರೂಪ ಹೇಗಿದೆ ಅನ್ನುವುದನ್ನು 18ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದು ಆ ಶರೀರದಲ್ಲಿದ್ದ ಕಾಲಕ್ಕೂ ಲಿಂಗದೇಹವು ಬದ್ಧವಾಗದು ದಗ್ಧ ಪಡದೋಪಾದಿ ಇರುತಿಹದು ಸಿದ್ಧ ಸಾಧನ ಸತ್ವರೊಳಗೆ ಅನವಧ್ಯ ನೆನೆಸುವ ಗರುಡ ಶೇಷ ಕಪದ್ದಿ ಮೊದಲಾದಮರರೆಲ್ಲರೂ ದಾಸರೆನಿಪು ಎನಿಸುವರು ಅಂತೇಳಿ. ಏನು ಇದು ಶುದ್ಧ ಸತ್ವ ಆತ್ಮಕ ಶರೀರದೊಳು ಇದ್ದ ಕಾಲಕು ಅಂತೇಳಿ, ಅಂದ್ರೆ ಇವರು ಶುದ್ಧ ಅಂದ್ರೆ ಪರಿಶುದ್ಧವಾದ, ಏನು ಶುದ್ಧವಾದದ್ದು ಅಂದ್ರೆ ಏನು ನೋಡೋಣ. ಶುದ್ಧ ಅಂದ್ರೆ ಪರಿಶುದ್ಧವಾದ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಲಕ್ಷಣಗಳಲ್ಲಿಯೂ ಕೂಡ ಅವರು ಶುದ್ಧವಾಗಿದೆ ದೋಷರಹಿತವಾಗಿದ್ದಾರೆ ಅಂತೇಳಿ. ದೋಷರಹಿತತ್ವ ಅಂದ್ರೆ ಭಗವಂತ ಒಬ್ಬನೇ ದೋಷರಹಿತ, ವಾಯುದೇವರಿಗೆ ದೋಷರಹಿತ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಸಾಧಾರಣವಾಗಿರುವ ದೋಷಗಳು ಯಾವುದೂ ಇಲ್ಲ, ಅಪೂರ್ಣತಾ ದೋಷ ಇದೆ. ಆ ಅಪೂರ್ಣತಾ ದೋಷ ಭಗವಂತನಿಗೆ ಅದೂ ಇಲ್ಲ. ಸೊ ಅಪೂರ್ಣತಾ ದೋಷ ಅದು ತೆಗೆದುಬಿಟ್ಟರೆ ಪ್ಲಸ್ ಆ ಲಿಮಿಟೇಷನ್ಸ್ ಭಗವಂತನನ್ನು ಪೂರ್ತಿ ತಿಳಿತಾ ಇಲ್ಲ ಇತ್ಯಾದಿ ದೋಷಗಳಿದೆ ಹೊರತು ಫಾಲ್ಟಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವ ದೋಷಗಳಾಗಲಿ ಅಜ್ಞಾನ ಅಭಕ್ತಿ ಅವೈರಾಗ್ಯ ಇತ್ಯಾದಿ ದೋಷಗಳಿಲ್ಲ ಅವರಿಗೆ. ಸೊ ಶುದ್ಧ ಪರಿಶುದ್ಧವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿರುವಂತಹ ರೂಪ ಇದೆ ಅವರಿಗೆ. ಶುದ್ಧ ಸತ್ವ ಆತ್ಮಕ ಶರೀರದೊಳು ಇದ್ದ ಕಾಲಕ್ಕೂ ಆ ವಿಧವಾಗಿ ಅವರಿರುವ ಕಾಲಕ್ಕೂ ಕೂಡ ಅಂದ್ರೆ ಸುಜ್ಜಸ್ಥಿತಿಗೆ ಬಂದಾಗಲೂ ಕೂಡ ಲಿಂಗ ದೇಹವು ಬದ್ಧವಾದು, ಅವರಿಗೆ ಲಿಂಗದೇಹ ಯಾವತ್ತೂ ಬದ್ಧವಾಗೋದಿಲ್ಲ. ಅಂದ್ರೆ ಏನು, ಮಿಕ್ಕ ಜೀವರಾಶಿಗಳಿಗೆ ಲಿಂಗದೇಹ ಇದೆ ಇರೋದು ನಮ್ಗೆ ಸ್ಥೂಲ ದೇಹದಲ್ಲಿಯೇ ವಿ ಹ್ಯಾವ್ ಸೋ ಮಚ್ ಆಫ್ ಅಟ್ಯಾಚ್ಮೆಂಟ್. ಸ್ಥೂಲ ದೇಹಕ್ಕಿಂತ ಸ್ಥೂಲ ದೇಹ ಒಂದು ಕೆಲವು ವರ್ಷಗಳಿರುತ್ತೆ ಹುಟ್ಟೋಗತ್ತೆ ಮತ್ತು ಇನ್ನೊಂದು ಸ್ಥೂಲ ದೇಹ ಬರುತ್ತೆ. ಅಶಾಶ್ವತವಾಗಿರುವ ಸ್ಥೂಲ ದೇಹದ ಮೇಲೆ ಇಷ್ಟೊಂದು ಅಭಿಮಾನ ಎಲ್ಲ ಜೀವರಾಶಿಗಳಿಗೆ ಇದೆ. ಲಿಂಗದೇಹ ಅಂದ್ರೆ ಅನಾದಿ ಕಾಲದಿಂದ ಮೋಕ್ಷಕ್ಕೆ ಹೋಗುವವರೆಗೂ ಇರುವಂತಹ ಈ ಲಿಂಗದೇಹ ಯಾವುದಿದೋ ಅದರ ಮೇಲೆ ಇನ್ನೂ ಎಷ್ಟು ಅಭಿಮಾನ ಇರುತ್ತೆ ಅಂತ ನಾವು ಊಹೆ ಮಾಡ್ಕೋಬಹುದು. ಇಟ್ ಈಸ್ ದೇರ್ ಅಟ್ ಆಲ್ ದ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ವಿ ಆರ್ ಬೌಂಡ್ ಇನ್ ಸೈಡ್ ದಟ್. ಆ ಲಿಂಗದೇಹಕ್ಕೆ ಏನೋ ಆಗ್ಕೂಡುದು ಆಗ್ಕೂಡುದು ಅಂತ ಆ ಲಿಂಗದೇಹದ ಮೇಲೆ ಇರುವ ಅಭಿಮಾನ ಇನ್ನೂ ಜಾಸ್ತಿ ಅತ್ಯಧಿಕವಾದ ಅಭಿಮಾನ ಇರುತ್ತೆ. ಆದರೆ ವಾಯುದೇವರಿಗೆ ಆ ಲಿಂಗದೇಹ ಅವರಿಗೆ ಬದ್ಧವಾಗೋದಿಲ್ಲ. ಅಂದ್ರೆ ಆ ಲಿಂಗದೇಹದ ಬಂಧ ಸ್ಥೂಲ ದೇಹದ ಬಂಧ ಅಂತೂ ಇಲ್ಲವೇ ಇಲ್ಲ, ಕೈಮುಚ್ಚಿ ನ್ಯಾಯದಿಂದ ಇದ್ದಾಗುತ್ತೆ. ಲಿಂಗದೇಹ ಕೂಡ ಅವರಿಗೆ ಬದ್ಧವಾಗೋದು ಅಂದ್ರೆ ಏನು, ಬಂಧನ ಇದೆ, ಬದ್ಧವಾಗೋದಿಲ್ಲ ಅಂತ ಹೇಳಿದ್ರೆ ಅಸಲು ಅಬ್ಸಲ್ಯೂಟ್ ಆಗಿಲ್ಲ ಅಂತ ಹೇಳೋದಿಲ್ಲ, ದಗ್ಧ ಪಡೆದೋಬಾದಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಉಪಮಾ ಕಂಪ್ಯಾರಿಸನ್ ಕೊಡುವುದು ಸುಟ್ಟ ಬಟ್ಟೆಯಂತೆ ಅಂತೇಳಿ. ಸುಟ್ಟ ಬಟ್ಟೆ ಹಾಕೊಂಡೆ, ಸುಟ್ಟ ಬಟ್ಟೆ ಇಟ್ ಕೆನಾಟ್ ಟೈಯಸ್, ಇಟ್ ಕೆನಾಟ್ ಬೈಂಡ್ ಅಸ್, ಬಟ್ ಸ್ಟಿಲ್ ಇಟ್ ಇಸ್ ದೇ ನಾಮಕೆ ವಾಸ್ತಿ ಅಂತೀವಲ್ವ, ಆ ತರ ಆ ಸುಟ್ಟ ಬಟ್ಟೆಯಂತೆ ಅವರಿಗೆ ಲಿಂಗದೇಹ. ಸ್ಥೂಲ ದೇಹವೂ ಸುಟ್ಟ ಬಟ್ಟೆಯಂತೆನೆ, ಲಿಂಗದೇಹವೂ ಸುಟ್ಟ ಬಟ್ಟೆಯಂತೆ ಇರುತ್ತೆ ಅವರಿಗೆ. ವಾಯುದೇವರಿಗೆ ಲಿಂಗದೇಹವೂ ಸುಟ್ಟ ಬಟ್ಟೆಯಂತೆ, ಅಂದ್ರೆ ಅದು ಬಂಧಕವಾಗೋದಿಲ್ಲ, ಅಂದ್ರೆ ಅವರನ್ನು ಕಟ್ಟಿ ಹಾಕೋದಿಲ್ಲ ಅದು, ಬಟ್ ಇರುತ್ತೆ. ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ಭಗವಂತನ ಆಜ್ಞಾನುಸಾರವಾಗಿ ಅವರು ಬದ್ಧರಾದಂತೆ ಇರ್ತಾರ ಅವರು. ಆ ಬಂಧನ ಅನ್ನೋದು ಅವರಿಗೆ ಬಹಳ ಕಣ್ಣಿಗೆ ಐ ಮೀನ್ ಫೀಲಿಂಗೇ ಇಲ್ಲದೆ ಇರುವಂತಹ ಬಂಧನ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಕಮ್ಮಿ ಬಂಧನೆ ಅವರಿಗೆ, ಬಂಧನೆ ಅನ್ನೋದು ಆಲ್ಮೋಸ್ಟ್ ನೆಗ್ಲಿಜಿಬಲ್, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಸುಟ್ಟ ಬಟ್ಟೆ ಅಂತ ಇದೆ ಅಂತೇಳಿ. ಅದಕ್ಕೆ ಎಲ್ಲ ಕಾಲದಲ್ಲಿ ಕೂಡ ಲಿಂಗದೇಹವು ಬದ್ಧವಾಗದು, ಲಿಂಗದೇಹ ಅವರನ್ನು ಕಟ್ಟಿ ಹಾಕೋದಿಲ್ಲ. ದಗ್ಧ ಪಟ, ದಗ್ಧ ಅಂದ್ರೆ ಸುಟ್ಟ, ಪಟ ಅಂದ್ರೆ ಬಟ್ಟೆ, ಪಟದ ಉಪಾಧಿ, ದಗ್ಧ ಪಟದ ಉಪಾಧಿ ಸುಟ್ಟ ಬಟ್ಟೆಯಂತೆ ಇರುತ್ತಿಹದು. ಲಿಂಗದೇಹ ಈ ವಿಧವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ಧ ಸಾಧನ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದನ್ನು ನಾವು ಎರಡು ಮೂರು ರೀತಿಯಾಗಿ ಮಾಡಬಹುದು. ಒಂದೇನು, ಶುದ್ಧ ಸತ್ವಾತ್ಮಕ ಲಿಂಗ ಶರೀರದೊಳಿದ್ದ ಕಾಲಕ್ಕೂ ಲಿಂಗದೇಹವು ಬದ್ಧವಾಗದು, ದಗ್ಧ ಪಡದೋಪಾದಿ ಇರುತ್ತಿಹದು ಸಿದ್ಧ. ಸಿದ್ಧ ದಿಸ್ ಇಸ್ ನಿಶ್ಚಯ, ಗ್ಯಾರಂಟೀಡ್. ಏನು ಇದು ಗ್ಯಾರಂಟೀಡ್? ಶುದ್ಧ ಸತ್ವ ಆತ್ಮಕ ಇವರಿಗೆ ಶುದ್ಧವಾದಂತಹ ಜ್ಞಾನ ಭಕ್ತಿ ವೈರಾಗ್ಯದಿಂದ ಶುದ್ಧ ಸತ್ವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಮಿಕ್ಕವರಿಗೆಲ್ಲ ಸತ್ವ 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 ರಜಸ್ಸಾಗಲಿ, ಸತ್ವ 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 ತಮಸ್ಸಾಗಲಿ, ಈ ವಿಧವಾದಂತಹ ಫಾರ್ಮೇಷನ್ಸ್ ಇದೆ. ಅಂದ್ರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ನಾಲ್ಕು ಲೆವೆಲ್ಸ್ ನೋಡಿದಾಗ, ನಾಲ್ಕು ಲೆವೆಲ್ಸ್ ನಲ್ಲಿ ಕೂಡ ಸತ್ವ ಇರುವಂತಹ ಅವರು, ಅಂದ್ರೆ ಲೆವೆಲ್ 1 ಅಪ್ಪರ್ ಮೋಸ್ಟ್ ಲೆವೆಲ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂಡ್ ಇನ್ ಮೋಸ್ಟ್ ಲೇಯರ್, ನಾಲ್ಕು ಲೇಯರ್ಸ್ ನಲ್ಲಿ. ಇನ್ ಮೋಸ್ಟ್ ಲೇಯರ್ ಅಂದ್ರೆ ಸ್ವಲ್ಪ ಅತಿ ಸೂಕ್ಷ್ಮವಾದದ್ದು, ಅತಿ ಸೂಕ್ಷ್ಮವಾದ ದಶೆಯಲ್ಲಿ ಕೂಡ ಅವರಿಗೆ ಸತ್ವವೇ ನಿಂತಿದೆ. ಸೊ ಸತ್ವ 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 ಸತ್ವ, ಸ್ಥೂಲವಾಗಿಯೂ ಸತ್ವ, ಅದರ ಒಳಗೆ ಮಧ್ಯಮವಾಗಿಯೂ ಸತ್ವ, ಅದರ ಒಳಗೇನು ಸತ್ವ, ಅದರ ಒಳಗೆ ಸೂಕ್ಷ್ಮವಾಗಿಯೂ ಸತ್ವ, ಎಲ್ಲ ವಿಧವಾಗಿಯೂ ಸತ್ವ. ಅದಕ್ಕೆ ಶುದ್ಧ ಸತ್ವ, ಸತ್ವ 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 ಅಂತೇಳಿ ನಾಲ್ಕು ಲೇಯರ್ಸ್ ನಲ್ಲಿ ಕೂಡ ಸತ್ವಗುಣದಿಂದ ಸತ್ವಗುಣ ಪ್ರಧಾನರಾಗಿದ್ದಾರೆ ವಾಯುದೇವರು. ಇನ್ನೊಂದು ನಮಗೆ ಕನ್ಫ್ಯೂಷನ್ ಬರಲಿಕ್ಕೆ ಅವಕಾಶ ಏನಂತ ಹೇಳಿದ್ರೆ, ಈ ಸತ್ವದ ತಮೋ ಗುಣಗಳು ಅನ್ನೋ ಶಬ್ದ ಇದೆ ನೋಡ್ರಿ, ಸತ್ವಗುಣ ರಜಗುಣ ತಮ್ಮ ಎಲ್ಲರೂ ಕೇಳಿರ್ತೀರ. ಈ ಸತ್ವದ ತಮೋ ಗುಣಗಳು ಸ್ಥೂಲ ದೇಹದಲ್ಲಿಯೂ ಅಂದ್ರೆ ಪ್ರಕೃತಿಯಲ್ಲಿಯೂ ಇದೆ, ಲಿಂಗದೇಹದಲ್ಲಿಯೂ ಇದೆ, ಸ್ವರೂಪ ದೇಹದಲ್ಲಿ ಇದೆ. ಆದ್ರೆ ಸ್ವರೂಪ ದೇಹದಲ್ಲಿರುವಂತಹ ಸತ್ವದ ತಮೋ ಗುಣಗಳು ಅವು ಸೂಕ್ಷ್ಮವಾದದ್ದು, ಅಪ್ರಾಕೃತವಾದದ್ದು. ಹೆಸರು ಒಂದೇ, ಪ್ರಾಕೃತ ಸತ್ವದ ತಮೋ ಗುಣಗಳಿವೆ, ಅಪ್ರಾಕೃತ ಸತ್ವದ ತಮೋ ಗುಣಗಳಿವೆ. ಅಪ್ರಾಕೃತ ಸತ್ವದ ತಮೋ ಗುಣಗಳು ಇವು ಸ್ವರೂಪ ದೇಹದಲ್ಲಿಯೇ ನಿಂತಿದೆ. ಸ್ವರೂಪ ದೇಹದಲ್ಲಿ ನಿಂತಿರುವಂತಹ ಸತ್ವದ ತಮೋ ಗುಣಗಳು ಇದಕ್ಕೆ ಸೂಕ್ಷ್ಮ ಅಂತ ಕರೀತಾರೆ. ಇದಕ್ಕಿಂತ ಮೇಲೆ ಇರುವಂತಹದ್ದು ಅವಕ್ಕೆ ಸ್ಥೂಲ ಸತ್ವದ ತಮೋ ಗುಣ. ಸ್ಥೂಲ ಅಂದ್ರೆ ಪ್ರಾಕೃತಿಕವಾದ, ಸೂಕ್ಷ್ಮ ಅಂದ್ರೆ ಅಪ್ರಾಕೃತಿಕವಾದ ಅಂತ ತಗೊಳ್ರಿ. ಸೊ ಸ್ಥೂಲ ಸತ್ವದ ತಮೋ ಗುಣಗಳು ಪ್ರಕೃತಿ ಸಂಬಂಧವಾದದ್ದು, ಒಳಗೆ ಸ್ವರೂಪದಲ್ಲಿರುವಂತಹ ಸತ್ವದ ತಮೋ ಗುಣಗಳು ಅದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಅದು ಶಾಸ್ತ್ರ ಆಗಿರುವಂತಹದ್ದು, ಅಪ್ರಾಕೃತವಾದದ್ದು. ಆದರೆ ಹೆಸರು ಒಂದೇ ಯಾಕಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ವರೂಪದಲ್ಲಿ ಸತ್ವಗುಣವೇ ನಿಂತಿದನ್ಕೊಳ್ರಿ ಯಾರಿಗಾದ್ರೂ, ಈಗ ಮುಖ್ಯ ಪ್ರಾಣದೇವರಿಗೆ, ಅವರಿಗೆ ಪ್ರಕೃತಿಯಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳು ಅವರನ್ನು ಏನು ಮಾಡಲಾರವು. ಅಂದ್ರೆ ಆ ರಜಸ್ತಮೋ ಗುಣಗಳು ಯಾವುದಿದೋ ಆ ರಜಸ್ತಮೋ ಗುಣಗಳ ಬಾಧೆ ಇವರಿಗೆ ಇರೋದಿಲ್ಲ. ದಟ್ ಮೀನ್ಸ್ ದೇ ಡು ನಾಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ಆರ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್. ಹೊರಗಿನ ಪ್ರಭಾವಗಳಿಗೆ ಒಳಗಾಗದೆ ಯಾವಾಗಲೂ ಸತ್ವ ಪ್ರಧಾನರಾಗಿರ್ತಾರೆ. ಅದಕ್ಕೆ ಅವರು ರುಜುಗಳು ಅಂತ ಕರೆಯೋದು. ರುಜುತ್ವ ಅಂದ್ರೆ ಏನು? ರುಜುತ್ವ ಅಂತ ಹೇಳಿದ್ರೆ ಯಾವತ್ತೂ ದೋಷ ಬರೋದಿಲ್ಲ ಅವರಿಗೆ. ದೋಷ ಯಾಕೆ ಬರೋದಿಲ್ಲ? ಸತ್ವದಲ್ಲಿಯೇ ಪ್ರಧಾನರಾಗಿದ್ದಾರೆ. ಸ್ವರೂಪದಲ್ಲಿ ಸತ್ವ ಪ್ರಧಾನರಾದಂತಹ ವಾಯುದೇವರಿಗೆ ಪ್ರಕೃತಿಯಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇರುವುದಿಲ್ಲ. ಆದ ಕಾರಣದಿಂದ ಅವರಿಗೆ ಅಸುರಾವೇಶ ಮುಂತಾದ ದೋಷಗಳು ಬರೋದಿಲ್ಲ, ದೋಷರಹಿತರಾಗಿದ್ದಾರೆ ಅಂತ ಹೇಳಿದ ಕಾರಣ ಏನು ಅಂತ ಹೇಳಿದರೆ, ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವ, ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಅವರ ಸ್ವರೂಪದ ಮೇಲೆ ಬೀಳುವುದಿಲ್ಲ, ಅವರಿಗೆ ಏನು ಮಾಡುವುದಿಲ್ಲ. ಆ ಕಾರಣದಿಂದ ಅವರು ಆ ವಿಧವಾಗಿ ಶುದ್ಧವಾಗಿರ್ತಾರೆ. ಇದು ನಾವು ಸಾಮಾನ್ಯ ಜನರು ನಮ್ಮಂತಹವರನ್ನು ತಗೊಂಡ್ರೆ ನಮಗೆ ಸ್ವರೂಪದಲ್ಲಿಯೇ ಸತ್ವರಜಸ್ತಮೋ ಗುಣಗಳು ನಿಂತಿವೆ. ಆ ಕಾರಣದಿಂದ ಹೊರಗಿನ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತೀವಿ. ಹೊರಗೆ ಸತ್ವ ತುಂಬ ಎಲ್ಲರೂ ಒಳ್ಳೆಯವರಿದ್ರೆ ನಾವು ಒಳ್ಳೆಯವರಂತೆ ಪ್ರವರ್ತನೆ ಮಾಡ್ತೀವಿ. ಎಲ್ಲರೂ ಕೆಟ್ಟವರಿದ್ರೆ ಅವರ ಮಧ್ಯದಲ್ಲಿ ನಾವು ಹೋದಾಗ ನಮಗೆ ಸ್ವಲ್ಪ ಸ್ವಲ್ಪ ಕೆಟ್ಟ ಸ್ವಭಾವ ಮೇಲೆ ಕಾಣಿಸಿ ಬರುತ್ತೆ. ಅಂದ್ರೆ ಹೊರಗಿನ ಇನ್ಫ್ಲೂಯೆನ್ಸಸ್ಗೆ ನಾವು ಒಳಗಾಗ್ತೀವಿ. ಯಾಕಂದ್ರೆ ನಮ್ಮ ಸ್ವರೂಪ ಶುದ್ಧವಾದ ಸತ್ವವಲ್ಲ. ಸ್ವರೂಪದಲ್ಲಿ ದೋಷವಿರುವಾಗ ಹೊರಗೆ ಪ್ರಕೃತಿಯಲ್ಲಿರುವ ದೋಷಗಳಿಗೆ ಆ ದೋಷಗಳಂತ ಹೇಳಕ್ಕಾಗಿಲ್ಲ, ಸತ್ವರಜಸ್ತಮ ಗುಣಗಳು ಲಕ್ಷ್ಮೀದೇವಿ ಪ್ರಕಟ ಮಾಡ್ತಾ ಇರ್ತಾಳೆ. ಆ ವಿಧವಾಗಿರುವಾಗ ಆ ಹೊರಗಿನ ಇನ್ಫ್ಲೂಯೆನ್ಸಸ್ಗೆ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ದಿಸ್ ಈಸ್ ದ ವೇ ಹೌ ಇಟ್ ವರ್ಕ್ಸ್. ಆ ಕಾರಣದಿಂದ ಇವರಿಗೆ ಆ ಶುದ್ಧ ಸತ್ವಗುಣ ಇದಾದ ಕಾರಣದಿಂದ ಲಿಂಗ ದೇಹ ಅವರಿಗೆ ಬದ್ಧವಾಗೋದಿಲ್ಲ, ಬಂಧಕವಾಗೋದಿಲ್ಲ, ಸುಟ್ಟ ಬಟ್ಟೆ ಅಂತಿರತ್ತೆ. ಇದು ಸಿದ್ಧ. ಅವರು ಮಾಡುವ ಸಾಧನ ಸರ್ವರೊಳಗೆ ಸಾಧನ, ಎಲ್ಲರ ಒಳಗೆ ಸಾಧನೆಯನ್ನು ಮಾಡ್ತಾರೆ ಅಂತೇಳಿ. ಸೊ ಸಿದ್ಧ ಸಾಧನ ಅನ್ನುವುದು ಎರಡು ಶಬ್ದಗಳಾಗಿದ್ದುಕೊಂಡ್ರೆ ಸಿದ್ಧ ಸಾಧನ. ಸಿದ್ಧ ಅನ್ನುವುದು ಮುಂಚಿನ ಪಾರ್ಟ್ಗೆ ಫಸ್ಟ್ ಹಾಫ್ಗೆ ಇಟ್ಕೊಂಡಾಗ ಈ ವಿಧವಾದಂತಹ ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದ ಕಾಲ ಕುಲಿಂಗದೇವ ಬದ್ಧವಾಗದು ದಗ್ಧಪಡದೋ ಪಾದಿರುತಿ ಅದು ಅನ್ನುವುದು ಸಿದ್ಧ. ದಿಸ್ ಇಸ್ ಗ್ಯಾರಂಟಿಡ್, ದಿಸ್ ಇಸ್ ಡೆಫಿನೆಟ್ಲಿ ಟ್ರೂ ಅಂತ ಹೇಳಿ ಸಾಧನ ಸರ್ವಜೀವರೊಳಗೆ ಎಲ್ಲ ಸರ್ವರೊಳಗೆ ಸಾಧನ ಸರ್ವರೊಳಗೆ ಎಲ್ಲರ ಒಳಗೆ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಒಂದು ವಿಧವಾದ ಸ್ಪ್ಲಿಟ್ ಅಪ್. ಇನ್ನೊಂದು ಸ್ಪ್ಲಿಟ್ ಅಪ್ ಏನಂದ್ರೆ ಇರುತಿ ಅದು ಸಿದ್ಧ ಸಾಧನ. ಇವರು ಸಿದ್ಧ ಸಾಧನರು ಅಂದ್ರೆ ಸಾಧನ ಸಿದ್ಧವಾದ ಸಾಧನ ಅಂದ್ರೆ ಪ್ಯೂರ್ ಸಾಧನೆಯನ್ನು ಮಾಡುವ ಸಿದ್ಧ ಸಾಧನ ಅಂತ ಇವ್ರನ್ನ ಕರಿಬಹುದು. ಇವರು ವಾಯುದೇವರು ಸಿದ್ಧ ಸಾಧನರು, ಸಿದ್ಧ ಸಾಧನ, ಸಿದ್ಧ ಸಾಧನ ಅಂತ ಕರೆಯಲ್ಪಡುವಂತಹ ವಾಯುದೇವರು. ಇದು ಇನ್ನೊಂದು ಸಿದ್ಧ ಸಾಧನ ಸಪರೇಟ್ ವರ್ಡ್ಸ್ ಆಗಿ ಮಾಡುವುದೊಂದು. ಸಿದ್ಧ ಸಾಧನ ಅನ್ನೋದು ಒಂದೇ, ಸಿದ್ಧವಾದ ಸಾಧನ ಉಳ್ಳವರು ಸಿದ್ಧ ಸಾಧನ. ಸಿದ್ಧ ಸಾಧನರಾದ ವಾಯುದೇವರು ಸರ್ವರ ಒಳಗೆ ಇರ್ತಾರೆ, ಸರ್ವರೊಳಗೆ ಅನವದ್ಯ ನೆನೆಸುವ ವಾಯುದೇವರು. ಈ ವಾಯುದೇವರು ಸರ್ವರೊಳಗೆ ಅನವದ್ಯ ನೆನೆಸುವ, ಅನವದ್ಯ ಅಂತ ಕರೆಯಲ್ಪಟ್ಟವನಾಗುತ್ತಾನೆ ವಾಯುದೇವರು. ಅನವದ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಅವಧ್ಯ ಅಂದ್ರೆ ನಿಂದಾತ್ಮಕವಾದದ್ದು, ಆ ದೋಷದಿಂದ ಕೂಡಿರುವುದು. ಅನವದ್ಯ ಅಂದ್ರೆ ದೋಷವಿಲ್ಲದೆ ಇರುವಂತಹದ್ದು. ಶುದ್ಧ ಸತ್ವ ಅಂತ ಹೇಳಿದ್ದಾರೆ ಮತ್ತು ಅನವದ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅನವದ್ಯ ಶುದ್ಧ ಸತ್ವ ಇರುವುದು ಒಂದು, ಶುದ್ಧ ಸತ್ವ ಇರುವ ಕಾರಣದಿಂದ ಅನವದ್ಯರಾಗಿದ್ದಾರೆ. ಅನವದ್ಯ ಅಂದ್ರೆ ನಿಂದಾತ್ಮಕವಾದ ಯಾವ ಪ್ರವರ್ತನೆಯೂ ಇಲ್ಲ. ಏನು ನಿಂದಾತ್ಮಕವಾದ ಪ್ರವರ್ತನೆ ಇಲ್ಲ ಅಂದ್ರೆ ಏನು? ಅಜ್ಞಾನ ಆಗಲಿ, ಅಸುರಾವೇಶವಾಗಲಿ, ಇತ್ಯಾದಿ ದೋಷಗಳಿಲ್ಲದೆ ಇರುವವರು ಅನವದ್ಯರು. ಅವಧ್ಯ ದೋಷದಿಂದ ಕೂಡಿರುವುದು ಅವಧ್ಯತ್ವ. ಅನವದ್ಯತ್ವ ಅಂದ್ರೆ ದೋಷರಹಿತವಾಗಿರುವುದು. ಏನು ದೋಷಗಳಿಲ್ಲಿ ಅಂತ ಹೇಳಿದರೆ ಅಸುರಾವೇಶವು, ಅಜ್ಞಾನವು, ಭಯ ಇತ್ಯಾದಿ ದೋಷಗಳು ಅವರಲ್ಲಿ ಇಲ್ಲ. ಅದಕ್ಕೆ ಅವರ ಅನವದ್ಯರು. ಆದರೆ ಕೆಲವು ಜನಕ್ಕೆ ಸಂಶಯ ಬರಬಹುದು, ಬ್ರಹ್ಮದೇವರು ಎರಡು ಸತಿ ಭಯವನ್ನು, ನಾಲ್ಕು ಸತಿ ಅಜ್ಞಾನವನ್ನು ತೋರಿಸಿದ್ದಾರೆ ಅಂತ ಬರುತ್ತೆ ನಮಗೆ ಭಾಗವತದಲ್ಲಿ ಒಂದು ಕಡೆ ಬರುತ್ತೆ. ಆದರೆ ಅದು ಅರ್ಧ ಕ್ಷಣ ಕಾಲ ಕೇವಲ ಭಗವಂತನ ಪ್ರೀತಿಗಾಗಿ, ಅಂದ್ರೆ ಭಗವಂತನನ್ನು ಒಲಿಸಿಕೊಳ್ಳದಾಗ ಮಾಡಿದ್ದಾರೆ. ಯಾಕೆ ಭಗವಂತನ ಹೇಗೆ ಒಲಿಸಿಕೊಳ್ಳಕ್ಕಾಗುತ್ತೆ ಅಂದ್ರೆ ಅರ್ಧ ಕ್ಷಣ ಕಾಲ ಅವರು ಅಜ್ಞಾನವಾಗಲಿ ಭಯವನ್ನು ತೋರಿಸುವುದು ವೆರಿ ಫ್ಯೂ ಟೈಮ್ಸ್, 4 times ಅಜ್ಞಾನ, 2 times ಭಯ, ಅಷ್ಟನ್ನು ಮಾತ್ರ ತೋರಿಸಿಬಿಟ್ಟವರು ಏನು ಮಾಡಿದ್ದಾರೆ? ನಾನು ಜೀವಸ್ವರೂಪ, ಜೀವಕ್ಕೆ ದೋಷ ಇರಬೇಕು, ಅದಕ್ಕೆ ನಾನು ಈ ದೋಷ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಿ ಜಸ್ಟ್ ಆಕ್ಸೆಪ್ಟ್ಸ್ ಇಟ್. ಹೇಗೆ ಆದ್ರೆ ಹನುಮಂತ ದೇವರಾಗಿರುವಾಗ ಬ್ರಹ್ಮಾಸ್ತ್ರ ಬಿಟ್ಟಾಗ ಬ್ರಹ್ಮಾಸ್ತ್ರಕ್ಕೆ ಒಳಗಾಗ್ತಾರೆ ಸ್ವಲ್ಪ ಕಾಲ, ಯಾಕಂದ್ರೆ ಬ್ರಹ್ಮದೇವರಿಗೆ ಮಾನ್ಯತ್ವವನ್ನು ಕೊಡಬೇಕಂತೇಳಿ. ಅದೇ ವಿಧವಾಗಿ ಭಗವಂತನಿಗೆ ಮಾನ್ಯತ್ವವನ್ನು ಕೊಡಬೇಕಂತೇಳಿ ತಾವು ಆ ಬ್ರಹ್ಮಾಸ್ತ್ರಕ್ಕೆ ಒಳಗಾಗಿ ಕಟ್ಟು ಬಿದ್ದಂತೆ ಇಲ್ಲಿ ಈ ಅಜ್ಞಾನ ಭಯಗಳನ್ನು ಸ್ವಲ್ಪ ಒಂದು ಅರ್ಧ ಕ್ಷಣ ಕಾಲ ತೋರಿಸಿಬಿಟ್ಟು ನಾನು ಮಿಕ್ಕ ಜೀವರಾಶಿಗಳಂತೆ, ಅಂದ್ರೆ ಮಿಕ್ಕ ಜೀವರಾಶಿಗಳಂತಂದ್ರೆ ಮಿಕ್ಕ ಜೀವರಾಶಿಗಳಂತಲ್ಲ, ಅಜ್ಞಾನ ದೋಷ ಪ್ರದರ್ಶನ ಮಾಡಿದ್ದೀನಿ ಅಂಥೇಳಿ ತೋರಿಸ್ತಾರಷ್ಟೇ. ಸೊ ಅದನ್ನು ಬಿಟ್ಟರೆ ಅವರು ಅನವದ್ಯರು. ಅನವದ್ಯರು ದೋಷರಹಿತರಾಗಿದ್ದಾರೆ ಅಂದ್ರೆ ಅಸುರಾವೇಶವಾಗಲಿ, ಅಜ್ಞಾನ, ಭಯ, ಇತ್ಯಾದಿ ದೋಷಗಳು ಯಾವುದು ಇಲ್ಲದೇ ಇರುವಂತಹವರು ಅನವದ್ಯ ರೂಪ, ಅನವದ್ಯರಾಗಿದ್ದಾರೆ. ಅನವದ್ಯ ನೆನೆಸುವ, ಅನವದ್ಯ ಅಂತ ಕರೆಯಲ್ಪಟ್ಟವರಾಗಿದ್ದಾರೆ ವಾಯುದೇವರು. ಅವರು ಹೇಗೆ ಗರುಡ ಶೇಷ ಕಪದ್ದಿ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಆ ಕಾರಣದಿಂದ ಇಂತಹ ಶುದ್ಧ ಸತ್ವಾತ್ಮಕವಾದ, ಶುದ್ಧ ಸಾಧನೆ ಇರುವಂತಹ, ಸಿದ್ಧ ಸಾಧಕರಾದಂತಹ, ಲಿಂಗದೇಹದ ಮೇಲೆ ಅಭಿಮಾನವಿಲ್ಲದೆ, ಸ್ಥೂಲದೇಹದಲ್ಲಿಯೂ ಅಭಿಮಾನವಿಲ್ಲದೆ ಇರುವಂತಹ ಮಹಾಮಹಿಮರಾಗಿರುವಂತಹ ಮಹಾತ್ಮರಾಗಿರುವಂತಹ ಭಗವಂತ ಪ್ರೀತಿಪಾತ್ರರಾಗಿರುವಂತಹ ಈ ವಾಯುದೇವರಿಗೆ ದಾಸರು ಅಂತ ಕರೆಯಲ್ಪಟ್ಟವರಾಗಿದ್ದಾರೆ ಗರುಡ ದೇವರು, ಶೇಷದೇವರು, ಕಪರ್ದಿ ಅಂದ್ರೆ ರುದ್ರದೇವರು. ಈ ವಿಧವಾಗಿ ಗರುಡ ಶೇಷ ರುದ್ರ ಅಂತ ಕರೆಯಲ್ಪಡುವಂತಹ ಇವರೆಲ್ಲರೂ ಕೂಡ ಮೊದಲಾದ ಅಮರರೆಲ್ಲರೂ, ಇವರು ಪ್ಲಸ್ ಆಲ್ ಅದರ್ಸ್ ದೇವತೆಗಳು, ಎಲ್ಲ ದೇವತೆಗಳು ಕೂಡ ಈ ವಾಯುದೇವರು ಅವರ ದಾಸರು ಅಂತ ಕರೆಯಲ್ಪಟ್ಟವರ. ವಾಯುದೇವರು ಅಂದ್ರೆ ಬ್ರಹ್ಮದೇವರು, ಇಬ್ಬರಿಗೂ ವಾಯುಬ್ರಹ್ಮ ಒಂದೇ ಕಕ್ಷದಲ್ಲಿರುವವರು ವಾಯುಬ್ರಹ್ಮರಿಗೆ ದಾಸರಾಗಿದ್ದಾರೆ. ಯಾರು? ಗರುಡ, ಶೇಷ, ರುದ್ರ ಮುಂತಾದ ಎಲ್ಲ ದೇವತೆಗಳು ಅಲ್ಲಿ ಅವರನ್ನು ಹಿಡಿಕೊಂಡು ಎಲ್ಲರೂ, ಇಂದ್ರ ಆಗಲಿ, ಕಾಮ ಆಗಲಿ, ಸೂರ್ಯ, ಚಂದ್ರ ಎಲ್ಲರೂ ಕೂಡ, ಎಲ್ಲ ದೇವತೆಗಳು ಕೂಡ ಈ ವಾಯುದೇವರು ದಾಸ, ಅವರಿಗೆ ದಾಸರು, ವಾಯುದೇವರ ದಾಸರು ಅಂತ ಕರೆಯಲ್ಪಟ್ಟವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಶುದ್ಧ ಸತ್ವಾತ್ಮಕ ಶರೀರದುಳಿದ್ದ ಕಾಲ ಕುಲಿಂಗ ದೇಹವು ಬದ್ಧವಾಗದು, ದಗ್ಧ ಬಡದೋಪಾದಿ ಋತಿಹದು, ಸಿದ್ಧ ಸಾಧನ ಸರ್ವರೊಳಗ ಅನವಧ್ಯ ನೆನೆಸುವ ಗರುಡ, ಶೇಷ, ಕಪರ್ದಿ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ಅಂತೇಳಿ ಆ ವಾಯುದೇವರ ಸ್ವರೂಪವನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು 18ನೇ ಪದ್ಯ. ಇದಾದ ಮೇಲೆ 19ನೇ ಪದ್ಯದಲ್ಲಿ ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತ ಸಾಧನವಗೈದು ಆನಂತರದಿ ತಾ ಕಲ್ಕಿ ಎನಿಸುವನು ದ್ವಿನವ ಅಶೀತಿಯ ಪ್ರಾಂತ ಭಾಗದಿ ಅನಿಲ ಹನುಮತ್ ಭೀಮ ರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯ ನೆನೆಸಿದನು. ಮಧ್ವಾಚಾರ್ಯರ ಮಹಿಮೆಯನ್ನು ಅದೇ ವಿಧವಾಗಿ ಹನುಮತ್ ಭೀಮ ರೂಪಗಳ ಆ ಮೂರು ರೂಪಗಳು, ಹನುಮ, ಭೀಮ, ಮಧ್ವ, ಈ ಮೂರು ರೂಪಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಈ 19ನೇ ಪದ್ಯದಲ್ಲಿ. ಗಣದೊಳಗೆ ತಾನಿದ್ದು, ಗಣದೊಳಗೆ ಅಂದ್ರೆ ಏನು ಗಣ? ರುಜುಗಣ. ರುಜುಗಣದ ಒಳಗೆ ಇದ್ದಾರೆ ಅಂದ್ರೆ ಆ 200 ಮಂದಿ ರುಜುಗಳ ಒಳಗೆ ಒಬ್ಬರಾಗಿದ್ದಾರೆ ವಾಯುದೇವರನ್ನೋರು. ಇದು ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಏನಂತ ಹೇಳಿದ್ರೆ ಸೃಜ್ಯ ಸ್ಥಿತಿಯಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ತಗೊಂಡ್ರೆ ಎಲ್ಲ ಕಾಲದಲ್ಲಿಯೂ ಕೂಡ 200 ಮಂದಿ ರುಜುಗಳು ಇದ್ದಾರೆ. ಅಸೃಜ್ಯ ಸ್ಥಿತಿಯಲ್ಲಿ ಅನೇಕ ಮಂದಿ ಇರ್ತಾರೆ, ಮೋಕ್ಷಕ್ಕೆ ಹೋದವರು ಅನೇಕ ಮಂದಿ ಇದ್ದಾರೆ. ಅಮುಕ್ತ ದಶೆಯಲ್ಲಿ ಮೋಕ್ಷಕ್ಕೆ ಹೋಗದೆ ಅದೇ ವಿಧವಾಗಿ ಅಸೃಜ್ಯ ಸ್ಥಿತಿಯಲ್ಲಿ ಇಲ್ಲದೆ ಸೃಜ್ಯ ಸ್ಥಿತಿಯಲ್ಲಿ ಇರುವಂತಹ ಅವರು 200 ಮಂದಿ, 200 ರುಜುಗಳಿದ್ದಾರೆ ಏಕಕಾಲದಲ್ಲಿ, ಅಟ್ ಎ ಟೈಮ್, ಎನಿ ಟೈಮ್. ಯಾವಾಗಾದರೆ ಈಗಿರುವಂತಹ ಬ್ರಹ್ಮದೇವರು ಈ ಬ್ರಹ್ಮಕಲ್ಪ ಕೊನೆಯಲ್ಲಿ ಅವರು ಮೋಕ್ಷಕ್ಕೆ ಹೋದಾಗ ದ ನಂಬರ್ ಫಾಲ್ಸ್ ಟು 199. ಆವಾಗ ಅಸೃಜ್ಯ ಸ್ಥಿತಿಯಿಂದ ಇನ್ನೊಂದು ರುಜುವನ್ನು ತಗೊಂಡು ಬರ್ತಾನೆ ಪರಮಾತ್ಮ, ಮತ್ತು ಮೇಕ್ಸ್ ದ ನಂಬರ್ 200. ಈ ವಿಧವಾಗಿ ಎಲ್ಲ ಕಾಲದಲ್ಲಿ ಕೂಡ 200 ಮಂದಿ ರುಜುಗಳು ಯಾವಾಗಲೂ ಇರ್ತಾರೆ. ಈ 200 ಮಂದಿ ರುಜುಗಳ ಹೆಸರುಗಳನ್ನು ಜಗನ್ನಾಥದಾಸರು ಆಮೇಲೆ ಕೊಳ್ಳಕ್ ಹೋಗ್ತಾರೆ, ಅದು ಆಮೇಲೆ ಬರುತ್ತೆ. ಬಟ್ ಇಲ್ಲಿ ನಾವು ನೆನಪಿನಲ್ಲಿಟ್ಟುಕೋಬೇಕಾಗಿದ್ದು ಈ 200 ಮಂದಿ ರುಜುಗಳ ಒಳಗೆ 100 ಮಂದಿ ರುಜುಗಳು ಸಾಮಾನ್ಯ ಅಪರೋಕ್ಷವಿರುವವರು, ಇನ್ನ ಮಿಕ್ಕ 100 ಮಂದಿ ರುಜುಗಳು ವಿಶೇಷ ಅಪರೋಕ್ಷ ಇರುವಂತಹವರು. ಈ ವಿಶೇಷ ಅಪರೋಕ್ಷ ಬರುವುದರಲ್ಲಿ ಮೊಟ್ಟ ಮೊದಲನೇ ಫಾರ್ಮ್ ಅಂದ್ರೆ ಈ 200 ನೀವು ಮಾರ್ಕ್ ಮಾಡಿಕೊಂಡ್ರೆ ದ ವೆರಿ ಫಸ್ಟ್ ಒನ್ 1 ಅಂತ ಹಾಕೊಳ್ರಿ, 1 to 100. ಅದಾದ ಮೇಲೆ 101 to 200. ಈ 200 ನಲ್ಲಿರುವುದು ಚತುರ್ಮುಖ ಬ್ರಹ್ಮ, 190 ನಲ್ಲಿರುವಂತಹವರು ವಾಯುದೇವರು, 198 ನಲ್ಲಿರುವಂತಹವರು ಲಾತವೀರು ಅಂತ. ಹೇಳಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಹೌ ಅಬೌಟ್ ನಾವು ಈಗೇನ ಬೆಟ್ರ ಓಕೆ ನಾನು ಟ್ರೈ ಮಾಡ್ತೀನಿ ನೋಡ್ರಿ, ಇಲ್ಲ ಅಂದ್ರೆ ಅಲ್ಲಿ ಕಾಲ್ ಫ್ರಮ್ ಸೆಲ್ ಫೋನ್ ಮತ್ತೆ ಡಿಸ್ಕನೆಕ್ಟ್ ಮಾಡ್ತೀನಿ. No. ನಂಬರ್ ಕೈ ನಂಬರ್ ಕೈ ನಂಬರ್ ಸಾಕ
Please enter your host ID followed by the pound sign. There are 3 callers already on the conference. At any time, press star 4 for conference instructions.
Namaskar, iga swalpa better hage. Namaskar, iga swalpa better
hage.
Ikke kenista idari?
ಇವಾಗ ನಾವು ಸ್ಕೈಪ್ ಡಿಸ್ಕನೆಕ್ಟ್ ಮಾಡೋದು ಸರಿ ಮಾಡ್ತೀವಿ, ಕ್ಲಿಯರ್ ಆಗಿದೆ. ಮೇಬಿ ಇಟ್ಸ್ ಅ ಪ್ರಾಬ್ಲಮ್ ವಿತ್ ಸ್ಕೈಪ್ ಅಂತ
ಹೇಳ್ತೀನಿ. ಓಕೆ, ಬಿಕಾಸ್ ಇಲ್ಲಿ ಇನ್ನೊಬ್ರು ಮಾಡಿದ್ದಾರೆ, ಅವರು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ರೀ. ಓಕೆ, ಶುರು ಮಾಡೋಣ. ಸೊ ಈಗ ಇಲ್ಲಿ 200 ಮಂದಿ ಗಣದ ಒಳಗೆ, ಅಂದ್ರೆ ರುಜುಗಣದ ಒಳಗೆ ತಾನು ಇದ್ದವರಾಗಿ ರುಜುವೆಂದು ಎನಿಸಿಕೊಂಬನು. ರುಜು ಅಂತ ಅಂದ್ರೆ ರುಜುವೆಂದು ಎನಿಸಿಕೊಂಬಂದ್ರೆ ಎಲ್ಲರೂ ಈ ಅಂದ್ರೆ ರುಜುಗಣ ಅಂತ ಕರೆಯಲ್ಪಡುವವರು, ಇವರೆಲ್ಲರೂ ರುಜುಗಳೇ. ಈ 200 ಮಂದಿ ರುಜುಗಳ ಒಳಗೆ ಅವರು ಹೇಗೆ ಮೂವ್ ಆಗ್ತಾರೆ, ಇದು ನೀವು ಹೇಗೆ ಇಮ್ಯಾಜಿನ್ ಮಾಡ್ಕೊಬಂದ್ರೆ, ಒಂದು ಸ್ಟ್ಯಾಕ್ ಆಫ್ ಕಾಯಿನ್ಸ್ ಇಟ್ಕೊಂಡಿದ್ದಾರೆ ಅನ್ಕೊಳ್ಳಿ. ಸಪೋಸ್ ಯು ಹ್ಯಾವ್ ಎ ಸ್ಟ್ಯಾಕ್ ಆಫ್ ಕಾಯಿನ್ಸ್, 200 ಕಾಯಿನ್ಸ್ ಸ್ಟ್ಯಾಕ್ ಇಟ್ಟಿದ್ದೀರಾ, ಕೆಳಗಿನ ಕಾಯಿನ್ ಸಪೋಸ್ ಯು ರಿಮೂವ್, ಇಟ್ ಬಿಕಮ್ಸ್ 199 ಕಾಯಿನ್ಸ್. ದೆನ್ ಯು ಪುಟ್ ಅನದರ್ ಕಾಯಿನ್ ಆನ್ ದ ಟಾಪ್ ಆಫ್ ಇಟ್. ಸೊ ಕೆಳಗಿನ ಕಾಯಿನ್, ದ ಬಾಟಮ್ ಮೋಸ್ಟ್ ಕಾಯಿನ್, ಯು ಥಿಂಕ್ ಇಟ್ ಆಸ್ ದ ಒನ್ ದಟ್ ಇಸ್ ಮೋಸ್ಟ್ ಅಡ್ವಾನ್ಸ್ಡ್. ದ ಟಾಪ್ ಮೋಸ್ಟ್ ಕಾಯಿನ್ ಇಸ್ ದ ಲೀಸ್ಟ್ ಅಡ್ವಾನ್ಸ್ಡ್ ಅಮಾಂಗ್ ದಿಸ್ 200. ಆವಾಗ ಈ ಕೆಳಗಿನ ಬಾಟಮ್ ಮೋಸ್ಟ್ ಕಾಯಿನ್ ತೆಗೆದಾಗ ದೆನ್ ಇಟ್ ಬಿಕಮ್ಸ್ 199, ಯು ಪುಟ್ ರೀಫಿಲ್ ಇಟ್ ವಿತ್ ಅನದರ್ ಕಾಯಿನ್ ಆನ್ ದ ಟಾಪ್. ದೆನ್ ದ ಒನ್ ಸಮ್ವೇರ್ ಇನ್ ದ ಮಿಡಲ್ ಆಗಿರೋದು, ಇಟ್ ಮೂವ್ಸ್ ಅಪ್ ಅಪ್ ಒನ್ ಸ್ಟೇಜ್. ಎಲ್ಲ ಕಾಯಿನ್ಸ್ ಕೂಡ ದೇ ಆಲ್ವೇಸ್ ಆಸ್ ಯು ರಿಮೂವ್ ಈಚ್ ಕಾಯಿನ್ ದ ಕಾಯಿನ್ಸ್ ದೇ ಮೂವ್ ಅಪ್ ಒನ್ ಸ್ಟೇಜ್, ಆರ್ ಆಕ್ಚುಲಿ ಮೂವಿಂಗ್ ಡೌನ್. ಮೂವಿಂಗ್ ಡೌನ್ ಈ ಕನ್ಸಿಡರ್ ಇಸ್ ಮೂವಿಂಗ್ ಅಪ್ ಅಂತೇಳಿ, ಬಿಕಾಸ್ ಆಫ್ ದ ಗ್ರಾವಿಟಿ ಆರ್ ವಾಟ್ ಎವರ್. ಕೆಳಗಿನ ಕಾಯಿನ್ ತೆಗೆದ್ರೆ, ಕೆಳಗಿನ ಕಾಯಿನ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್, ಆ ಕಾಯಿನ್ ತೆಗೆದು ಬಿಟ್ರೆ ದೆನ್ ದ ಸೆಕೆಂಡ್ ಒನ್ ಆನ್ ದ ಫ್ರಮ್ ದ ಬಾಟಮ್ ದಟ್ ವಿಲ್ ಕಮ್ ಟು ದ ಬಾಟಮ್. ಈ ವಿಧವಾಗಿ ಸೊ ಕೆಳಗಿನ ಬಾಟಮ್ ಮೋಸ್ಟ್ ಕಾಯಿನ್ ಥಿಂಕ್ ಇಟ್ ಆಸ್ ಬ್ರಹ್ಮ, ದ ಒನ್ ಅಬೋವ್ ಇಟ್ ಆಸ್ ವಾಯು, ದ ಒನ್ ಅಬೋವ್ ಇಟ್ ಆಸ್ ಲಾತವ್ಯ. ಹೀಗೆ ತಗೊಂಡ್ರೆ ಆ ಅಲ್ಲಿ 100+100 ಅದರಲ್ಲಿ ಸೆಕೆಂಡ್ 100 ನಲ್ಲಿ ಮೊದಲನೇ ಇರುವಂತಹದ್ದು, ಅಂದ್ರೆ 101 ಫ್ರಮ್ ದ ಬಿಗಿನಿಂಗ್ ತಗೊಂಡ್ರೆ 101, ಬ್ರಹ್ಮದೇವರಿಂದ ತಗೊಂಡ್ರೆ 99th ಆರ್ 100th ಒನ್. ಸೊ ಬ್ರಹ್ಮದೇವರನ್ನು ಕೌಂಟ್ ಮಾಡಿದ್ರೆ 100 ಮೇಲಿರುವಂತಹದ್ದು, ಅದಕ್ಕೆ ಕಲ್ಕಿ ಅಂತ ಅದ್ರ ಹೆಸರು. ಇದು ಕಲ್ಕಿ ಅವತಾರ, ಭಗವಂತನಿಗೆ ಕನ್ಫ್ಯೂಸ್, ಹೆಸರು ಒಂದೇ, ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಕಲ್ಕಿ ನಾಮಕ ಪರಮಾತ್ಮ. ಕಲ್ಕಿ ಅವತಾರ ಭಗವಂತನ ಕಲ್ಕಿ ಬೇರೆ. ಇಲ್ಲಿ ಕಲ್ಕಿ ಅಂತ ಕರೆಯಲ್ಪಡುವುದು ಒಂದು ರುಜುಗಣದಲ್ಲಿ ಒಂದು ರುಜುವಿನ ಹೆಸರು. ಸೊ 101 ಸ್ಥಾನದಲ್ಲಿ ಇರುವಂತಹ ಅವರು, ಅಂದ್ರೆ ವಿಶೇಷ ಅಪರೋಕ್ಷದಲ್ಲಿ ಮೊಟ್ಟ ಮೊದಲು ವಿಶೇಷ ಅಪರೋಕ್ಷ ಬಂದ ರೂಪ, ಅದಕ್ಕೆ ಕಲ್ಕಿ ಅಂತ ಕರೀತಾರೆ. ಕಲ್ಕಿ ರೂಪವ ರುಜುಗಳಿಗೆ ಮೊಟ್ಟ ಮೊದಲು ವಿಶೇಷ ಅಪರೋಕ್ಷವಾದವರು. ಈ ಕಲ್ಕಿ ನಾಮಕ ರುಜುಗಳು ಅವರು ಮೂವ್ ಆಗ್ತಾ, ಈ ಮೂವ್ಸ್ ಎವ್ರಿ ಬ್ರಹ್ಮಕಲ್ಪಕ್ಕೆ ಒಂದೊಂದು ಮೂವ್ ಆಗ್ತಾ ಬಂದು ಕೊನೆಗೆ ಹೇಳ್ತಾರೆ, ಸೊ ರುಜುವೆಂದೆನಿಸಿಕೊಂಬನು ಕಲ್ಪಶತ ಸಾಧನವ ಗೈದಾನಂತರದಲ್ಲಿ ತಾ ಕಲ್ಕಿ ಎನಿಸು. ಅಂದ್ರೆ ಇವರು ಆಕ್ಚುಲಿ ಸುಜ್ಜಿ ಸ್ಥಿತಿಗೆ ಬಂದಾಗ 100 ಕಲ್ಪ ಸಾಧನೆ ಮಾಡಿದಾಗ 101 ಇಸ್ ದ ಕಲ್ಕಿ. ಈ ಕಲ್ಕಿ ಎನ್ನುವ ರೂಪ, ಆ ರುಜುವ ಹೆಸರು ಕಲ್ಕಿ ಅನ್ನುವ ಪದವಿ ಇದ್ದಂತೆ, ವಾಯುದೇವರು ವಾಯು ಪದವಿ ಇದ್ದಂತೆ ಕಲ್ಕಿ ಒಂದು ಪದವಿ, ಲಾತವ್ಯ ಒಂದು ಪದವಿ. ಸೊ ಈ ಕಲ್ಕಿ ಅನ್ನುವ ಪದವಿಗೆ ಬರ್ತಾರೆ 101 ರುಜುಗಳು. ಆ 101 ರುಜುಗಳು ಕಲ್ಕಿ ಅನ್ನುವ ಪದವಿಗೆ ಬಂದ ಮೇಲೆ ದ್ವಿನವ ಅಶೀತಿ, ಅಶೀತಿ ಅಂದ್ರೆ 80 ಅಶೀತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನವ ಅಂದ್ರೆ 9, ದ್ವಿನವ ಅಂದ್ರೆ 18. ಸೊ ಈ 18+80 98 ಆಗತ್ತೆ. ಸೊ ಆ 98 ಕಲ್ಪಗಳು ಸಾಧನೆ ಮಾಡಿದ ಮೇಲೆ, ದಟ್ ಮೀನ್ಸ್ ದೇ ಕಂಪ್ಲೀಟ್, ಈ ಕಲ್ಕಿ ಅನ್ನುವ ರುಜುವು 98 ಸಾಧನೆ ಮಾಡ್ತಾರೆ. 98 ಕಲ್ಪಗಳು ಸಾಧನೆ ಮಾಡಿ 99th ಒನ್ ಈಸ್ ವಾಯು ಪದವಿ, 100th ಒನ್ ಈಸ್ ಬ್ರಹ್ಮ ಪದವಿ. ಇದು ದ ಸೆಕೆಂಡ್ ಹಾಫ್ ನಲ್ಲಿ ನೋಡುವಂತಹದ್ದು. ಸೊ ಈ ವಿಧವಾಗಿ ಈ ಕಲ್ಕಿ ಪದವಿಗೆ ಬಂದವರು 98 ಕಲ್ಪಗಳ ಸಾಧನೆ ಮಾಡಿದ ಮೇಲೆ ವಾಯು ಪದವಿಗೆ ಬರ್ತಾರೆ. ಪ್ರಾಂತ ಭಾಗದಿ ಅದರ ಕೊನೆಯ ಭಾಗದಲ್ಲಿ ಅವರು ಅನಿಲ, ಅನಿಲ ಅನ್ನೋ ಶಬ್ದಕ್ಕೆ ವಾಯುದೇವರು ಮುಖ್ಯ ಪ್ರಾಣದೇವರು, ಅವರಿಗೆ ಅನಿಲ ಆ ನೀಲ ಆ ಅಂದ್ರೆ ಪರಮಾತ್ಮ, ಆ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ. ಸೊ ಆ ಅಂತ ಕರೆಯಲ್ಪಡುವ ಪರಮಾತ್ಮ ಯಾರಲ್ಲಿ ನೆಲೆಸಿದ್ದಾನ ಅವನು ಅನಿಲ ಇಲ್ಲ, ಆ ಪರಮಾತ್ಮನಲ್ಲಿ ನೆಲೆಸಿದ್ದವರು ಅಂದ್ರೆ ಪರಮಾತ್ಮನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟವರು ಅವರು ವಾಯುದೇವರು. ಈ ವಿಧವಾಗಿ ಅನಿಲ ಅಂದ್ರೆ ವಾಯುದೇವರಿಗೆ ಅನಿಲ ಅಂತ ಹೆಸರು. ಇಂತಹ ವಾಯುದೇವರು ಹನುಮತ್ ಭೀಮ ರೂಪದಿ, ಅವರು ಅವತಾರಗಳನ್ನು ಮಾಡ್ತಾರೆ. ಅವತಾರ ತ್ರಯ, ಹನುಮದ ಅವತಾರ, ಭೀಮನ ಅವತಾರ, ಈ ಅವತಾರ ರೂಪಗಳಲ್ಲಿ ಧನುಜರೆಲ್ಲರನ್ನು ಸರಿದಾರೆ. ಅಲ್ಲಿ ಆ ಎರಡು ಅವತಾರಗಳಲ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ತೋರಿಸಿದಂತಹ ರೂಪಗಳು ಹನುಮ ಭೀಮ ರೂಪದಲ್ಲಿ ಫಿಸಿಕಲ್ ಆಗಿ ದಂಡನೆ ಕೊಡ್ತಾರೆ, ಫಿಸಿಕಲ್ ಆಗಿ ದಂಡನೆ ಕೊಡ್ತಾರೆ. ಅದಾದ ಮೇಲೆ ಮಧ್ವಾಚಾರ್ಯರು ಆ ಮೂರನೇ ರೂಪ ಮಧ್ವಾಚಾರ್ಯ ರೂಪ, ಆವಾಗಲೂ ಕೂಡ ಅವರಿಗೆ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಬಲವೂ ಇದೆ. ಇದ್ದರೂ ಕೂಡ ಅವತಾರ ಕಾಲ ಅನುಗುಣವಾಗಿ ಅವರು ಫಿಸಿಕಲ್ ದಂಡನೆ ಕೊಡದೆ ಅವರು ಧನುಜರು ಮತ್ತು ಈ ವಿಧವಾಗಿ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಅವರು ಬಂದು ಕೆಟ್ಟ ಶಾಸ್ತ್ರಗಳನ್ನು ಪ್ರಚಾರ ಮಾಡುವ ಕಾರಣದಿಂದ ಇವರು ಆ ಕೆಟ್ಟ ಶಾಸ್ತ್ರಗಳನ್ನು ಭಂಗ ಮಾಡಿ ಅದರನ್ನು ಕುಭಾಷೆಗಳನ್ನೆಲ್ಲ ಖಂಡನ ಮಾಡಿ ಸತ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ, ಪ್ರತಿಸ್ಥಾಪನೆ ಮಾಡ್ತಾರೆ ಮಧ್ವಾಚಾರ್ಯರಾಗಿ. ಅದನ್ನು ಈ ವಿಧವಾಗಿ ಈ ಮೂರು ರೂಪಗಳನ್ನು ಈ ಸ್ಮರಣೆ ಮಾಡ್ತಾ ಇದ್ದಾರೆ. ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತ ಶತನೆ ನೂರು, ನೂರು ಕಲ್ಪಗಳು, ಕಲ್ಪಶತ ಸಾಧನವಗೈದು ಆನಂತರದಿ ಅದರಾದ ಮೇಲೆ ತಾ ಕಲ್ಕಿ ಎನಿಸುವನು ದ್ವಿನವ ಅಶೀತಿಯ, ದ್ವಿನವಶೀತಿಯ ಅನ್ನೋದು ದ್ವಿನವ ಅಶೀತಿಯ, ಅದು ಸಂಧಿ ಮಾಡಿದಾಗ ದ್ವಿನವಶೀತಿಯ ಪ್ರಾಂತ ಭಾಗದಿ ಅನಿಲ ಹನುಮದ್ ಭೀಮರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯ ನೆನೆಸಿದನು. ಮಧ್ವಾಚಾರ್ಯರು ಅಂತ ಅವರು ಕರೆಯಲ್ಪಟ್ಟಿದ್ದಾರೆ ಅಂತೇಳಿ ಆ ಮಧ್ವಾಚಾರ್ಯರ ಸ್ಮರಣೆಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಒಂದು ಪ್ರಮಾಣವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ, ಅದನ್ನು ಜಸ್ಟ್ ಓದ್ಬಿಟ್ಟು ಗೊತ್ತಿಂದು ಮುಗಿಸೋಣ. ಪ್ರಮಾಣ ಒಂದು ಸ್ಕಾಂದ ಪುರಾಣ ವಚನವನ್ನೊಂದು ಕೊಟ್ಟಿದ್ದಾರೆ. ಮಣಿಮತ್ ಪೂರ್ವಕಾದುಷ್ಟ ದೈತ್ಯ ಆಸನ್ ಕಲವಯುಗೆ ತೇ ಕುಶಾಸ್ತ್ರಂ ಪ್ರವರ್ತಂತೆ ಹರಿವಾಯು ವಿರೋಧಿನಃ ಏವಂ ತಮಸಿ ಸಂಪ್ರಾಪ್ತೆ ಬ್ರಹ್ಮರುದ್ರಾದಯಸ್ತದಾ ಶರಣ್ಯಂ ಶರಣಂ ಜಗ್ಮುರ್ ವಾಸುದೇವ ಮನಾಮಯಂ ತಸ್ಯಾಜ್ಞೆಯ ಮಹಾಬಾಹುರ್ ವಾಯು ಸರ್ವಸ್ರೋತ್ತಮ ದ್ರೌಪ್ಯಪೀಠೆ ಮಧ್ಯಗೇಹೆ ನಿರ್ವಿಕಾರೋಪ್ಯಜಾಯತ ತೃತೀಯಮಸ್ಯ ಋಷಭ ಮಧ್ವೋ ವೋ ನಾಮ ಮಾರುತಃ ತದಸ್ಯ ಪ್ರಿಯಮಿತ್ಯಾದೌ ವೇದೇ ಮಧ್ವ ಪ್ರಕೀರ್ತಿತಃ ಅಂಥೇಳಿ ಮಧ್ವಾಚಾರ್ಯರ ವೇದದಲ್ಲಿ ನೀವೆಲ್ಲ ಕೇಳಿರ್ತೀರ, ಬಡಿತ್ತಾ ಸೂಕ್ತದಲ್ಲಿ ಮಧ್ವ ಅಂತ ಕೀರ್ತಿ ಪಡೆದವರಾಗಿದ್ದಾರೆ. ಸೊ ಮಣಿಮತ್ ಪೂರ್ವಕಾದಿ ದುಷ್ಟ ರಾಕ್ಷಸರು ಕಲಿಯುಗದಲ್ಲಿ ಬಂದಾಗ ಅವರು ಕುಶಾಸ್ತ್ರವನ್ನು ಮಾಡಿದಾಗ ಹರುವಾಯಿಗಳಿಗೆ ವಿರೋಧವಾಗಿ ಕುಶಾಸ್ತ್ರವನ್ನು ಮಾಡಿದಾಗ ಇಂತಹ ಒಂದು ಅಜ್ಞಾನಾಂಧಕಾರ ಎಲ್ಲ ಕಡೆ ಹರಡಿರುವಾಗ ಬ್ರಹ್ಮರುದ್ರಾದಿಗಳೆಲ್ಲರೂ ಕೂಡ ಆವಾಗ ಶರಣ ಅಂಥೇಳಿ ಭಗವಂತನ ವಾಸುದೇವ ಅನಾಮಯಂ ಅನಾಮಯನಾದಂತಹ ಸರ್ವದೋಷನಾದ ಪರಮಾತ್ಮನನ್ನು ವಾಸುದೇವನನ್ನು ಶರಣ ಹೊಂದುತ್ತಾರೆ. ಆವಾಗ ವಾಸುದೇವ ಪರಮಾತ್ಮನ ಆಜ್ಞೆಯಂತೆ ಮಹಾಬಾಹು ವಾಯು ಸರ್ವಸ್ರೋತ್ತಮ ಎಲ್ಲ ದೇವತೆಗಳಿಗೆ ಉತ್ತಮರಾದ ಜೀವೋತ್ತಮರಾದಂತಹ ವಾಯುದೇವರು ದ್ರೌಪ್ಯಪೀಠೆ ಆ ಉಡುಪಿ ಕ್ಷೇತ್ರದ ಹತ್ತಿರ ಇರುವಂತಹ ಆ ಕ್ಷೇತ್ರದಲ್ಲಿ ಮಧ್ಯಗೇಹೆ ಮಧ್ಯಗೇಹೆ ಅನ್ನುವ ಮನೆಯಲ್ಲಿ ನಿರ್ವಿಕಾರ ಅಪಿ ಅಜಾಯತ ನಿರ್ವಿಕಾರರಾಗಿ ಅವರು ಜನ್ಮವನ್ನು ತಾಳಿದ್ದಾರೆ, ಅವತಾರವನ್ನು ಮಾಡಿದ್ದಾರೆ. ತೃತೀಯಮಸ್ಯ ಋಷಭ ಮಧ್ವವೋ ನಾಮ ತೃತೀಯಮಸ್ಯ ಋಷಭಶ್ಯ ಅಂಥೇಳಿ ಆ ಫಲಿತಾಸುದಲ್ಲಿ ಬಂದಂತೆ ಇವರು ಅದೇ ವಿಧವಾಗಿ ಮಧ್ವವೋ ನಾಮ ಮಾರುತಃ ಈ ಮರು ಪ್ರಧಾನರಾದಂತಹ ವಾಯುದೇವರು ತದಸ್ಯ ಪ್ರಿಯಮಿತ್ಯಾದವು ವೇದೇ ಮಧ್ವ ಪ್ರಕೀರ್ತಃ ಅಂತೇಳಿ ಈ ವಿಧವಾಗಿ ಭಗವಂತನಿಗೆ ಪ್ರೀತಿಪಾತ್ರ ಆಗಿದ್ದಾರೆ, ಭಗವಂತನ ಆಜ್ಞೆಯಂತೆ ಅವತಾರವನ್ನು ಮಾಡಿದ್ದಾರೆ ಅಂಥೇಳಿ ಈ ಸ್ಕಂದ ಪುರಾಣದ ವಚನವನ್ನು ಕೂಡ ಹೇಳಿದ್ದಾರೆ. ಅದಾದ ಮೇಲೆ 20ನೇ ಶ್ಲೋಕ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿಂಜೇರ್ವ ಬುದ್ಧಿಯಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಸಕಾಂ ಪರಸ್ಮೆ ಶ್ರೀಮನ್ನಾರಾಯಣ ಸ್ವರ್ಪಯ. ಶ್ರೀಕೃಷ್ಣಾರ್ಪಣಮಸ್ತು.
ನಮಸ್ಕಾರ.